ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನನ್ನ ಬಲವೇ ಶಾಶ್ವತವಾಗಿ ನಿನ್ನ ಪ್ರೀತಿ ಶ್ರೇಷ್ಠವಾಗಿ ನಿನ್ನ ಪ್ರೀತಿ ಯಹೋವನೇ
ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೊನೆಯ ಏಳು ಉಪದ್ರವಗಳು ಹಾಗೂ ನೀತಿವಂತರು. ಭಾಗ ಒಂದು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕಳೆದ ಸಂಚಿಕೆಯಲ್ಲಿ ಕೊನೆಯ ಏಳು ಉಪದ್ರವಗಳು ಹಾಗೂ ದುಷ್ಟರು ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ನಾವು ಅನೇಕ ವಿಚಾರಗಳನ್ನು ಕಲಿತೆವು. ದೇವರು ಯಾವಾಗ ಈ ಲೋಕದ ಮೇಲೆ ಕೊನೆಯ ಏಳು ಉಪದ್ರವಗಳನ್ನು ಹಾಕುವಂತೆವನಾಗಿದ್ದಾನೋ ಆವಾಗ ದುಷ್ಟರ ಪರಿಸ್ಥಿತಿ ಯಾವ ರೀತಿಯಲ್ಲಿರ್ತಕ್ಕಂಥದ್ದಾಗಿದೆ? ರಾಷ್ಟ್ರಗಳ ನಡುವೆ ಒಂದು ಸಂಘರ್ಷಣೆ ಉಂಟಾಗ್ತಕ್ಕಂಥದ್ದಾಗಿದೆ. ದೇವರ ಉಗ್ರ ಕೋಪ ಎಂಬ ಉಪದ್ರವವನ್ನು ಅನೀತಿವಂತರ ಮೇಲೆ, ಅಂದರೆ ಯಾರೆಲ್ಲದ ಗುರುತನ್ನು ಹಾಕಿಸಿಕೊಳ್ತಕ್ಕಂಥವರಾಗಿದ್ದಾರೋ ಅವರ ಮೇಲೆ ಸುರಿಸಲ್ಪಡ್ತಕ್ಕಂಥದ್ದಾಗಿದೆ. ಸಮಸ್ತ ಲೋಕವೇ ಒಂದು ರೀತಿಯಲ್ಲಿ ನಾಶನದಲ್ಲಿ ತೊಡಗಿರತಕ್ಕಂಥದ್ದಾಗಿದೆ. ಖಂಡಿತವಾಗಿಯೂ ದೇವರು ದುಷ್ಟರ ಮೇಲೆ ನ್ಯಾಯ ತೀರ್ಪನ್ನು ಬರಮಾಡುವಂತೆವನಾಗಿದ್ದಾನೆ. ದುಷ್ಟರು ಸಹ ದೇವರು ಕರುಣೆ ಉಳ್ಳವನು, ನೀತಿವಂತನು ಅನ್ನುವಂಥ ರೀತಿಯಲ್ಲಿ ದೇವರು ಅನೇಕ ಕಾರ್ಯಗಳನ್ನು ಮಾಡುವಂತೆವನಾಗಿದ್ದಾನೆ. ದೇವರು ಏಳು ಉಪದ್ರವಗಳನ್ನು ದುಷ್ಟರ ಮೇಲೆ ಸುರಿಸುವಂತೆವನಾಗಿದ್ದಾನೆ. ಆವಾಗ ಸಮಸ್ತ ಲೋಕವೇ ಒಳ್ಳೆಯ ಅಥವಾ ದುಷ್ಟ ಶಕ್ತಿಗಳ ಪರವಾಗಿ ನಿಲ್ತಕ್ಕಂಥದ್ದಾಗಿದೆ. ಎರಡು ರೀತಿಯ ಜನಗಳು ಮಾತ್ರ ಈ ಲೋಕದಲ್ಲಿ ಇರ್ತಕ್ಕಂಥವರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ಕಲಿತೆವು. ಮುಂದುವರಿದ ಭಾಗವಾಗಿ ಕೊನೆಯ ಏಳು ಉಪದ್ರವಗಳು ಹಾಗೂ ಅದೇ ಸಮಯದಲ್ಲಿ ನೀತಿವಂತರು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದಾರೆ, ಅವರ ಗುಣವಿಶೇಷಗಳು ಹೇಗೆ ಇರತಕ್ಕಂಥದ್ದಾಗಿದೆ ಅನ್ನುವಂತಹ ಸತ್ಯವನ್ನು ಇವತ್ತಿನ ದಿನದಲ್ಲಿ ನಾವು ಧ್ಯಾನಿಸುವವರಾಗಿದ್ದೇವೆ. ಈ ಒಂದು ಸತ್ಯವನ್ನು ನಾವು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಇರುವಂಥ ಸ್ಥಳದಲ್ಲಿಯೇ ನಮ್ರತೆಯಿಂದ ದೇವರ ಪ್ರಸನ್ನತೆಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ಸಮಾಧಾನದ ಪ್ರಭು, ಆಲೋಚನಾಕರ್ತನಾಗಿದ್ದೀಯ ಸ್ವಾಮಿ. ಹೌದು ದೇವ, ನಿನ್ನ ಮಹಾ ರೌದ್ರವೆಂತಕ್ಕಂತಹ ಕೋಪ ಈ ಲೋಕದ ಮೇಲೆ ಬರುವಂಥದ್ದಾಗಿದೆ. ಅದು ಏಳು ಉಪದ್ರವದಲ್ಲಿ ಇದೆ ಎಂಬುದನ್ನು ನಾವು ಅರಿತುಕೊಂಡಿದ್ದೇವೆ ಸ್ವಾಮಿ. ಇಂತಹ ಸಮಯದಲ್ಲಿ ನೀತಿವಂತರು ಈ ಲೋಕದಲ್ಲಿ ಇರತಕ್ಕಂಥವರಾಗಿದ್ದಾರೆ. ಅವರ ಗುಣಗಳಿಗೇನು? ಆ ನೀತಿವಂತರ ಗುಂಪಿನಲ್ಲಿ ನಾನು ಮತ್ತು ಕೇಳುಗರು ಇರಬೇಕಾದರೆ ಏನು ಮಾಡಬೇಕು? ಯಾವ ರೀತಿಯ ಕಾರ್ಯಗಳು ನಮ್ಮ ಜೀವಿತದಲ್ಲಿರಬೇಕು ಅನ್ನುವಂತಹ ಸತ್ಯವನ್ನು ನಾವು ಈ ದಿನದಲ್ಲಿ ಧ್ಯಾನಿಸಲು ಹೋಗ್ತಕ್ಕಂಥವರಾಗಿದ್ದೇವೆ. ಹೌದು ಸ್ವಾಮಿ, ನಿನ್ನ ಆ ಉಪದ್ರವದಿಂದ ತಪ್ಪಿಸಿಕೊಳ್ಳಲು ಯಾವ ಯಾವ ಕಾರ್ಯಗಳನ್ನು ನಾವು ಈ ಲೋಕದಲ್ಲಿ ಮಾಡಬೇಕು ಅನ್ನುವುದನ್ನು ತಿಳಿದುಕೊಳ್ಳುವ ಹಾಗೆ ನೀನು ಕೇಳುಗರ ಹೃದಯದಲ್ಲಿ ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಸತ್ಯವನ್ನು ಅವರು ಆಳವಾಗಿ ಅರಿತುಕೊಂಡು ಆತ್ಮನ ಮುಖಾಂತರವಾಗಿ ಪ್ರೇರೇಪಿಸಲ್ಪಟ್ಟು ಈ ಸತ್ಯವನ್ನು ಇನ್ನೂ ಅನೇಕರಿಗೆ ತಿಳಿಯಪಡಿಸುವ ಹಾಗೆಯೂ ಈ ಸತ್ಯದಲ್ಲಿ ನೆಲೆಗೊಳ್ಳುವ ಹಾಗೆ ನೀ ಸಹಾಯ ಮಾಡು, ಆತ್ಮನ ಮುಖಾಂತರವಾಗಿ ಪ್ರೇರೇಪಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯ ಏಳು ಉಪದ್ರವಗಳು ಹಾಗೂ ನೀತಿವಂತರು. ನೀತಿವಂತರು ಈ ಲೋಕದಲ್ಲಿ ಇರುವಂಥವರಾಗಿದ್ದಾರೆ. ಆ ನೀತಿವಂತರು ಯಾವ ರೀತಿಯಲ್ಲಿ ಈ ಏಳು ಉಪದ್ರವದ ಸಮಯದಲ್ಲಿ ಜೀವಿಸುವಂಥವರಾಗಿದ್ದಾರೆ ಅನ್ನುವಂಥ ವಿಚಾರವನ್ನು ನಾವು ನೋಡುವುದಾದರೆ, ಮೊದಲನೇದಾಗಿ ಕೃಪೆ ಕಾಲ ಮುಕ್ತಾಯವಾದ ನಂತರ ಮಹಾಸಂಕಟದ ಸಮಯ ಆರಂಭವಾಗ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಕೊನೆಯ ಏಳು ಉಪದ್ರವಗಳು ಹಾಗೂ ನೀತಿವಂತರು ಈ ವಿಚಾರವನ್ನು ನಾವು ಯಾಕೆ ಕಲಿಯಬೇಕು ಅಂದರೆ, ಈ ಲೋಕದ ಮೇಲೆ ದೇವರು ತನ್ನ ರೌದ್ರ ಅಂತಕ್ಕಂಥ ಕೋಪವನ್ನು ದುಷ್ಟರ ಮೇಲೆ ಸುರಿಸುವಂಥವನಾಗಿದ್ದಾನೆ. ಯಾರೆಲ್ಲ ಮೃಗದ ಗುರುತನ್ನು ಹಾಕಿಸಿಕೊಂಡಿದ್ದಾರೆ, ಅದರ ವಿಗ್ರಹಕ್ಕೆ ಅಡ್ಡ ಬೀಳುವಂಥವರಾಗಿದ್ದಾರೆ, ಆ ಒಂದು ಮೃಗದ ವಿಗ್ರಹವನ್ನು ಆರಾಧಿಸುವಂಥವರಾಗಿದ್ದಾರೋ ಅವರ ಮೇಲೆ ಈ ಏಳು ಉಪದ್ರವಗಳು ಒಂದಾದ ನಂತರ ಒಂದು ಬರಲಿದೆ. ಅದೇ ಸಮಯದಲ್ಲಿ ಈ ಲೋಕಕ್ಕೆ ಒಂದು ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಆ ಕೃಪೆ ಕಾಲ ಮುಕ್ತಾಯವಾದಾಗ ಅನೀತಿವಂತರಿಗೂ ಸಹ ಒಂದು ಉಪದ್ರವ ಬರ್ತದೆ, ನೀತಿವಂತರಿಗೂ ಸಹ ಒಂದು ಸಂಕಟದ ಸಮಯ ಬರ್ತಕ್ಕಂಥದ್ದಾಗಿದೆ. ಹಿಂದೆಂದು ಕೇಳರಿಯಲಾಗದಂತಹ, ಗ್ರಹಿಕೆಗೆ ತಿಳಿಯದಾಗದಂತಹ ಅನೇಕ ವಿಧವಾದಂತಹ ಒಂದು ಮಹಾಸಂಕಟದ ಸಮಯ ಬರ್ತಕ್ಕಂಥದ್ದಾಗಿದೆ. ಯಾಕೆ ಯಾಕೆಂಬುದಾಗಿ ನಾವು ನೋಡಬೇಕಾದ್ರೆ, ಯೇಸು ಕ್ರಿಸ್ತನು ಪರಲೋಕದ ದೀವದರ್ಶನ ಗುಡಾರದಲ್ಲಿ ಮನುಷ್ಯರ ಮಧ್ಯವರ್ತಿಯಾಗಿ ತನ್ನ ಕಾರ್ಯವನ್ನು ಮುಗಿಸಿದಾಗ ಮಹಾಸಂಕಟದ ಸಮಯ ಈ ಲೋಕಕ್ಕೆ ಆರಂಭವಾಗುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಕ್ರಿಸ್ತನು 1844 ಆತನು ಮಹಾಪರಿಶುದ್ಧ ಸ್ಥಳದಲ್ಲಿ ನಮ್ಮ ಮಧ್ಯಸ್ಥಿಕೆಯ ಸೇವೆಯನ್ನು ಆರಂಭಿಸಿದ್ದಾನೆ. ದಾನಿಯೇಲನ ಪ್ರವಾದನೆ ಗ್ರಂಥ 8:14 ವಚನದ ಆಧಾರದೊಂದಿಗೆ ಆ 2300 ಪ್ರವಾದನೆಯ ವಿಚಾರವಾಗಿ ನಾವು ಓದುವುದಾದರೆ ಆ ಒಂದು ಪ್ರವಾದನೆಯಲ್ಲಿ ನಮಗೆ ತಿಳಿಸತಕ್ಕಂಥದ್ದಾಗಿದೆ, ಕ್ರಿಸ್ತನು 1844 ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸುವುದರ ಮೂಲಕವಾಗಿ ಪರಲೋಕದ ದೇವದರ್ಶನ ಗುಡಾರದಲ್ಲಿ ಆ ಮಹಾಪರಿಶುದ್ಧ ಸ್ಥಳದಲ್ಲಿ ನಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾನೆ. ನಮ್ಮ ಮಹಾಯಾಜಕನಾಗಿ ಕಾರ್ಯವನ್ನು ಮಾಡತಕ್ಕಂಥವನಾಗಿದ್ದಾನೆ. ನ್ಯಾಯ ವಿಚಾರಣೆ ಆರಂಭವಾಗಿದೆ ಎಂಬುದಾಗಿ ಮೊದಲನೇ ದೂತನ ಸಂದೇಶ ಪ್ರಕಟಣೆ ಪುಸ್ತಕ 14:6-7 ವಚನಗಳಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಈ ಮಧ್ಯರ್ಥಿಕೆಯ ಸೇವೆ ಮುಗಿದ ನಂತರ ಈ ಲೋಕಕ್ಕೆ ಈ 7 ಉಪದ್ರವಗಳು ಒಂದಾದ ನಂತರ ಒಂದು ಬರ್ತಕ್ಕಂಥದ್ದಾಗಿದೆ. ಮತ್ತೊಂದು ಕಡೆ ಈ ಲೋಕ ಒಂದು ಮಹಾಸಂಕಟದಲ್ಲಿ ಇರ್ತಕ್ಕಂಥದ್ದಾಗಿದೆ. ಈ ಸಮಯವನ್ನು ಸಂಕಟದ ಸಮಯ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಓದಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಅಂದರೆ ಯೇಸು ಸ್ವಾಮಿ ಪರಲೋಕದ ದೇವದರ್ಶನ ಗುಡಾರದಲ್ಲಿ ತನ್ನ ಸೇವೆಯನ್ನು ಮುಗಿಸುವಂತಹ ಈ ಒಂದು ಕಾಲ ಕೃಪೆ ಕಾಲದ ಮುಕ್ತಾಯವಾದ ಸಮಯ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಯಾಕೆಂದರೆ ಕ್ರಿಸ್ತನು ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸುವಂತಹ ಈ ಒಂದು ಸಮಯ ಕೃಪೆ ಕಾಲದ ಸಮಯ. ಈ ಸಮಯದಲ್ಲಿ ನಾವು ನಮ್ಮ ಪಾಪಗಳನ್ನು ಮುಕ್ತವಾಗಿ ಕ್ರಿಸ್ತನ ಮುಂದೆ ಹೇಳಿಕೊಂಡು ಬಿಟ್ಟು ಬಿಡುವಂತಹ ಸಮಯ, ಆತನ ಕರುಣೆಯನ್ನು ಹೊಂದಿಕೊಳ್ಳುವಂತಹ ಸಮಯ, ಆತನ ಕೃಪೆಯನ್ನು ಹೊಂದಿಕೊಳ್ಳುವಂತಹ ಸಮಯ. ಅದಕ್ಕೋಸ್ಕರವೇ ಜ್ಞಾನೋಕ್ತಿ ತಿಳಿಸುವಂತವನಾಗಿದ್ದಾನೆ, ಯಾವನು ತನ್ನ ಪಾಪಗಳನ್ನು ಹರಕೆಟ್ಟು ಬಿಟ್ಟು ಬಿಡುವನೋ ಅವನು ದೇವರ ಕೃಪೆಯನ್ನು ಹೊಂದಿಕೊಳ್ಳುವನು ಎಂಬುದಾಗಿ ಜ್ಞಾನಿಯಾದಂಥ ಸಲಮೋನನು ಬರೆಯತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಕ್ರಿಸ್ತನು ಪರಲೋಕದ ದೇವದರ್ಶನ ಗುಡಾರದಲ್ಲಿ ನಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾನೆ. ಈ ಕಾರ್ಯ ಮುಗಿದ ನಂತರ ಈ ಲೋಕಕ್ಕೆ ಒಂದು ಮಹಾಸಂಕಟದ ಸಮಯ ಆರಂಭವಾಗ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಪ್ರತಿ ಒಬ್ಬೊಬ್ಬರ ಪ್ರಕಾರವು ಈಗಾಗಲೇ ನಿರ್ಧಾರವಾಗಿರತಕ್ಕಂಥದ್ದಾಗಿದೆ. ಯಾಕೆಂದರೆ ಪರಲೋಕದಲ್ಲಿ ನ್ಯಾಯ ವಿಚಾರಣೆ ಆರಂಭವಾಗಿದೆ ಎಂಬುದಾಗಿ ನಾವು ಓದುವಂತವರಾಗಿದ್ದೇವೆ. ಈ ನ್ಯಾಯ ವಿಚಾರಣೆ ಮುಗಿದಿದೆ ಅಂದರೆ ಯಾರು ನೀತಿವಂತರು ಯಾರು ಅನೀತಿವಂತರು ಎಂಬುದಾಗಿ ದೇವರು ಪ್ರತಿ ಒಬ್ಬೊಬ್ಬರ ಈ ಲೋಕದ ಪ್ರಕರಣವನ್ನು ಇತ್ಯರ್ಥಗೊಳಿಸಿ ಈಗಾಗಲೇ ಯಾರು ಪರಲೋಕ ರಾಜ್ಯಕ್ಕೆ ಬಾಧಿಸ್ತಾರೋ ಯಾರು ನಿತ್ಯ ನಾಶನಕ್ಕೆ ಬಾಧಿಸ್ತರು ಎಂಬುದನ್ನು ನಿರ್ಧರಿಸುವಂತವನಾಗಿದ್ದಾನೆ. ಯಾರೆಲ್ಲ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿರ್ತಕ್ಕಂಥವರಾಗಿದ್ದಾರೋ ಅವರು ದೇವರ ಮುದ್ರೆಯನ್ನು ಹೊಂದಿಕೊಂಡಿರ್ತಕ್ಕಂಥವರಾಗಿದ್ದಾರೆ. ಅವರು ಕ್ರಿಸ್ತನನ್ನು ಹಿಂಬಾಲಿಸುವಂಥವರಾಗಿದ್ದಾರೆ. ಅವರ ಹೆಸರು ಜೀವದಾರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥದ್ದಾಗಿದೆ. ಆದರೆ ಯಾರೆಲ್ಲ ಅನೀತಿವಂತರಾಗಿರ್ತಕ್ಕಂಥವರಾಗಿದ್ದಾರೋ ದುಷ್ಟರಾಗಿರ್ತಕ್ಕಂಥವರಾಗಿದ್ದಾರೋ ಅವರು ಮೃಗದ ಗುರುತನ್ನು ಹಾಕಿಸಿಕೊಂಡಿರ್ತಕ್ಕಂಥವರಾಗಿದ್ದಾರೆ. ಆ ಮೃಗವನ್ನು ಹಿಂಬಾಲಿಸುವಂಥವರಾಗಿದ್ದಾರೆ. ಅವರನ್ನು ನಿತ್ಯ ನಾಶನಕ್ಕೆ ದೇವರು ತಳ್ಳುವಂಥವನಾಗಿದ್ದಾನೆ, ನಿತ್ಯ ಅಗ್ನಿಗೆ ಹಾಕುವಂಥವನಾಗಿದ್ದಾನೆ ಎನ್ನುವುದನ್ನು ನಾವು ಸತ್ಯವೇದದ ಮೂಲಕವಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಹಾಗಾಗಿ ಈ ಕೃಪೆ ಕಾಲದಲ್ಲಿ ದೇವರು ನಮ್ಮ ಮಧ್ಯಸ್ಥಿಕೆ ವಹಿಸಿರತಕ್ಕಂತಹ ಈ ಒಂದು ಸಮಯದಲ್ಲಿಯೇ ನಾವು ಕ್ರಿಸ್ತನ ಮುಂದೆ ನಮ್ಮ ಪಾಪಗಳನ್ನು ಹರಕೆಟ್ಟು ಬಿಟ್ಟು ಬಿಟ್ಟು ನೀತಿವಂತರಾಗಿ ಸ್ವಾಮಿ ನಮ್ಮ ಹೆಸರನ್ನು ಜೀವದಾರ ಪಟ್ಟಿಯಲ್ಲಿ ನೀನು ಬರೆ ಎಂಬುದಾಗಿ ನಾವು ವಿಜ್ಞಾಪನೆ ಮಾಡಿಕೊಳ್ಳಬೇಕಾಗಿದೆ. ಯಾಕೆಂದರೆ ಪ್ರತಿಯೊಬ್ಬೊಬ್ಬರ ಪ್ರಕರಣವು ದೇವರು ಇತ್ಯರ್ಥ ಮಾಡುವುದರ ಮೂಲಕವಾಗಿ ಆತನು ನಿರ್ಧರಿಸುವಂತವನಾಗಿದ್ದಾನೆ, ಯಾರು ನೀತಿವಂತರು ಯಾರು ಅನೀತಿವಂತರು ಎಂಬುದಾಗಿ. ಮತ್ತು ನಮ್ಮ ಪಾಪಗಳನ್ನು ಶುದ್ಧೀಕರಿಸಲು ಬೇರೆ ಯಾವುದೇ ದೋಷ ಪರಿಹಾರಕ ರಕ್ತವಿರುವುದಿಲ್ಲ. ಆಗ ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ತನ್ನ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪರಿಶುದ್ಧ ಮಾಡಿಕೊಳ್ಳಲಿ ಅನ್ನುವಂತಹ ಗಂಭೀರವಾದ ಘೋಷಣೆಯು ಪ್ರಕಟಣೆ ಪುಸ್ತಕ 22:11 ವಚನದಲ್ಲಿ ತಿಳಿಸಲ್ಪಡುವಂತಹ ಈ ಒಂದು ವಿಚಾರ ಕೃಪೆ ಕಾಲದ ಮುಕ್ತಾಯದ ನಂತರ ನ್ಯಾಯ ವಿಚಾರಣೆಯ ಮುಕ್ತಾಯದ ನಂತರ ದೇವರು ಈ ರೀತಿಯಾಗಿ ತಿಳಿಸುವಂತವನಾಗಿದ್ದಾನೆ. ಅಂದರೆ ಯಾರೆಲ್ಲ ಅನ್ಯಾಯ ಮಾಡುವಂಥವರಾಗಿದ್ದಾರೋ ಅವರು ಇನ್ನೂ ಅನ್ಯಾಯದಲ್ಲಿ ತೊಡಗುವಂಥವರಾಗಿದ್ದಾರೆ. ಅವರಿಗೆ ಮಧ್ಯರ್ಥಿಕೆ ವಹಿಸಿದಂತಹ ದೇವರು ಇಲ್ಲದ ಕಾರಣ ಕೃಪೆ ಕಾಲ ಮುಗಿದ ನಂತರ ಮಧ್ಯಸ್ಥಿಕೆಯ ಸೇವೆ ಮುಗಿದ ನಂತರ ಅವರು ಮನ ತಿರುಗಲು ಸಾಧ್ಯವಿಲ್ಲ. ಪರಿಶುದ್ಧಾತ್ಮನನ್ನು ಈ ಲೋಕದಿಂದ ತೆಗೆದುಕೊಂಡ ನಂತರ ಅವರು ಮನ ತಿರುಗಲು ಸಾಧ್ಯವಿಲ್ಲ. ಅವರು ಅನೀತಿವಂತರಾಗಿ ಜೀವಿಸುವಂತವರಾಗಿದ್ದಾರೆ. ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ಅದೇ ಸಮಯದಲ್ಲಿ ನೀತಿವಂತನು ಇನ್ನೂ ತನ್ನ ನೀತಿಯನ್ನು ಅನುಸರಿಸಲಿ. ಯಾರೆಲ್ಲ ದೇವರು ನೀತಿವಂತನೆಂಬುದಾಗಿ ಮುದ್ರಿಸಲ್ಪಟ್ಟು ಅವನ ಹೆಸರು ಜೀವದಾರ ಪಟ್ಟಿಯಲ್ಲಿ ಬರೆಯಲ್ಪಟ್ಟು ಅವರಿಗೆ ದೇವರ ಮುದ್ರೆಯನ್ನು ಹೊಂದಲ್ಪಟ್ಟಿರ್ತಾರೋ ಅವರೆಲ್ಲರೂ ಸಹ ಮತ್ತೆ ಪಾಪಕ್ಕೆ ಬೀಳುವುದಿಲ್ಲ. ಅವರು ನೀತಿವಂತರಾಗಿ ಜೀವಿಸ್ತಕ್ಕಂಥವರಾಗಿದ್ದಾರೆ. ಅವರ ಮೇಲೆ ಅನೇಕ ಸಂಕಟಗಳು ಬರ್ಬೋದು, ಅನೇಕ ಉಪದ್ರವಗಳು ಬರ್ಬೋದು, ಅನೇಕ ವಿಧವಾದಂತಹ ದುಷ್ಟ ಶಕ್ತಿಗಳ ಕಾರ್ಯಗಳು ನಡೆಯಬಹುದು, ಆದರೆ ಯಾರೂ ಸಹ ಅವರನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ಅವರ ಹೆಸರನ್ನು ದೇವರು ದೇವದರ್ಶನ ಗುಡಾರದಲ್ಲಿ ಆ ಜೀವದಾರ ಪಟ್ಟಿಯಲ್ಲಿ ಬರೆದು ಕಾಪಾಡುವಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟದಲ್ಲಿ ನಾವು ನೀತಿವಂತರಾಗಿ ಜೀವಿಸಿ ಆತನ ಮುದ್ರೆಯನ್ನು ಹೊಂದಿಕೊಳ್ಳುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ದೇವರು ನೀತಿವಂತನು ಇನ್ನೂ ನೀತಿವಂತನಾಗಲಿ, ಅನೀತಿವಂತನು ಇನ್ನೂ ಅನ್ಯಾಯವನ್ನು ಮಾಡಿಕೊಂಡಿರಲಿ ಅಂತ ಹೇಳುವಂತಹ ಕಾಲಘಟ್ಟಕ್ಕೂ ಮೊದಲು ನಾವು ಮನ ತಿರುಗಬೇಕಾಗಿದೆ. ಆಗ ದೇವರ ಪರಿಶುದ್ಧಾತ್ಮನ ಶಕ್ತಿಯು ಈ ಲೋಕದಿಂದ ಹಿಂತೆಗೆಯಲ್ಪಡ್ತಕ್ಕಂಥದ್ದಾಗಿದೆ. ಯಾವಾಗ ದೇವರು ಪ್ರಕಟಣೆ ಪುಸ್ತಕ 22:11 ತಿಳಿಸಲ್ಪಡ್ತಕ್ಕಂಥ ಈ ವಾಕ್ಯವನ್ನು ಮಹಾಘೋಷದಿಂದ ಹೇಳಿ ತಾನು ಕೈಯಲ್ಲಿರತಕ್ಕಂತಹ ಧೂಪದ ಆರತಿಯನ್ನು ಈ ಭೂಮಿಗೆ ಬಿಸಾಕುವ ಸಮಯದಲ್ಲಿ ದೇವರು ಪರಿಶುದ್ಧಾತ್ಮನ ಶಕ್ತಿಯನ್ನು ಈ ಲೋಕದಿಂದ ಹಿಂತೆಗೆಯುವಂತವನಾಗಿದ್ದಾನೆ. ಹೇಗೆ ನೋವನ ಕಾಲದಲ್ಲಿ 120 ಕಾಲ ಪರಿಶುದ್ಧಾತ್ಮನು ನೋವನ ಮುಖಾಂತರವಾಗಿ ತನ್ನ ಕಾರ್ಯವನ್ನು ಮಾಡಿ ಮಳೆ ಬರ್ತಕ್ಕಂಥದ್ದಾಗಿದೆ, ಈ ಲೋಕ ಜಲಪ್ರಳಯದಿಂದ ನಾಶವಾಗ್ತಕ್ಕಂಥದ್ದಾಗಿದೆ ಅಂತಕ್ಕಂತಹ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡಿದನು. ಅದೇ ರೀತಿಯಾಗಿ ನಮಗೂ ಸಹ ದೇವರು ಕೃಪೆ ಕಾಲದಲ್ಲಿ ಒಂದು ಎಚ್ಚರಿಕೆ ಸಂದೇಶವನ್ನು ಪ್ರಕಟಣೆ ಪುಸ್ತಕ 14 3 ಸಂದೇಶವನ್ನು ಕೊಡುವಂತವನಾಗಿದ್ದಾನೆ. ಅಲ್ಲಿ ಹೇಗೆ 120 ಕಾಲ ನೋವನ್ನು ಪ್ರಸಂಗ ಮಾಡಿದನು, ನೋವನ್ನು ಎಚ್ಚರಿಸಿದನು, ಆದರೆ ಕೇವಲ 8 ಮಾತ್ರ ಆ ನಾವೆ ಒಳಗಡೆ ಬಂದು ರಕ್ಷಣೆ ಹೊಂದಿದರು. ಇಡೀ ಲೋಕ ಜಲಪ್ರಳಯದಲ್ಲಿ ನಾಶವಾಯಿತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ದೇವರು ಸಹ ನಮಗೆ ಒಂದು ಕೃಪೆ ಕಾಲವನ್ನು ಕೊಡುವಂಥವನಾಗಿದ್ದಾನೆ. ಆ ಕಾಲ ಯಾವಾಗ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆ ಯಾರಿಗೂ ಸಹ ಗೊತ್ತಿಲ್ಲ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರ ಪೌಲನು ಹೇಳುವಂತಹ ವಿಚಾರವೆಂದರೆ ಇದೇ ರಕ್ಷಣೆ ದಿನವು ಇದೀಗಲೇ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಈ ದಿನದಲ್ಲಿ ದೇವರು ನಿಮ್ಮ ಸಂಗಡ ಹೌದು, ಕೊನೆಯ 7 ಉಪದ್ರವ ಈ ಲೋಕದ ಮೇಲೆ ಬರುವುದಕ್ಕಿಂತ ಮೊದಲು ನಾನು ಮನ ತಿರುಗಬೇಕು ಎಂಬುದಾಗಿ ಎಚ್ಚರಿಕೆ ಸಂದೇಶವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ನಿಮ್ಮ ಹೃದಯದಲ್ಲಿ ಇವತ್ತು ಪರಿಶುದ್ಧಾತ್ಮನು ಕಾರ್ಯವನ್ನು ಮಾಡುವುದಾದರೆ, ಈ ಸತ್ಯದ ಬಗ್ಗೆ ನಿಮಗೆ ಅರ್ಥ ಮಾಡಿಕೊಳ್ಳುವುದಾದರೆ ನೀವು ಮನ ತಿರುಗಿ ಇವತ್ತೇ ಕರ್ತನ ಸನ್ನಿಧಿಗೆ ಬಂದು ನಮ್ಮ ಪಾಪಗಳನ್ನು ಹರಕೆಯಿಟ್ಟು ಬಿಟ್ಟು ಆತನ ಕೃಪೆ ಹೊಂದಿಕೊಂಡು ಜೀವಿಸುವುದಾದರೆ ದೇವರು ಖಂಡಿತವಾಗಿ ಬರ್ತಕ್ಕಂತಹ 7 ಉಪದ್ರವದಿಂದ ನಮ್ಮನ್ನು ಕಾಯ್ತಕ್ಕಂಥವನಾಗಿದ್ದಾನೆ, ನಮ್ಮನ್ನು ಆ ನೀತಿವಂತರ ಗುಂಪಿಗೆ ಸೇರಿಸುವಂತವನಾಗಿದ್ದಾನೆ. ಇಂತಹ ಸಮಯದಲ್ಲಿ ದೇವರ ಮಕ್ಕಳು ಮುಂದೆ ಬರಲಿರತಕ್ಕಂತಹ ಸಂಕಟದ ಸಮಯಕ್ಕೆ ಸಿದ್ಧರಾಗುವುದು ಬಹಳ ಬಹಳ ಅವಶ್ಯಕತೆ. ಹೌದು ಪ್ರಿಯ ಕೇಳುಗರೆ, ಯಾಕೆ ದೇವರು ನಮಗೆ ಈ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಕ್ಕಂಥವನಾಗಿದ್ದಾನೆ? ಯಾಕೆ ದೇವರು ಪ್ರತಿ ಸಾರಿಯೂ ಸಹ ನನ್ನ ಮಗಳೇ ನನ್ನ ಮಗನೇ ಮನ ತಿರುಗುವಂತಕ್ಕಂತಹ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಕ್ಕಂಥವನಾಗಿದ್ದಾನೆ? ಯಾಕೆ ದೇವರು ನಮ್ಮ ಪರಿಶುದ್ಧತೆಯನ್ನು ಎದುರು ನೋಡ್ತಕ್ಕಂಥವನಾಗಿದ್ದಾನೆ? ನಾವು ಪರಿಶುದ್ಧರಾಗಿ ಜೀವಿಸಬೇಕು ಎನ್ನುವುದು ಯಾಕೆ ಆತನ ಚಿತ್ತವಾಗಿದೆ ಅಂತಕ್ಕಂತಹ ಅನೇಕ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಬರಬಹುದು. ಆದರೆ ಯಾವ ಉದ್ದೇಶಕ್ಕೋಸ್ಕರ ದೇವರು ಹೇಳುವಂಥವನಾಗಿದ್ದಾನೆ ಅಂದರೆ, ಈ ಲೋಕಕ್ಕೆ ಒಂದು ಮಹಾ ಸಂಕಟದ ಸಮಯ ಬರ್ತಕ್ಕಂಥದ್ದಾಗಿದೆ. ಈ ಲೋಕ ಒಂದು ಮಹಾ ಉಪದ್ರವವನ್ನು ಎದುರಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರ ಮಕ್ಕಳು ಸಿದ್ಧರಾಗಬೇಕು. ಆ ಉಪದ್ರವವನ್ನು ಎದುರಿಸಲು ಸಿದ್ಧರಾಗಬೇಕು ಅಂದರೆ ದೇವರ ಮಹಾಕೃಪೆ ನಮಗೆ ಅವಶ್ಯಕತೆ. ಅದಕ್ಕೋಸ್ಕರ ದೇವರು ನಮ್ಮನ್ನು ಸಿದ್ಧಪಡಿಸುವಂಥವನಾಗಿದ್ದಾನೆ. ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಸಹ ನಾವು ಕರ್ತನಿಗೆ ಒಪ್ಪಿಸಿಕೊಟ್ಟು ಆತನ ಚಿತ್ತದಂತೆ ನಡೆಯುವುದಾದರೆ ಬರ್ತಕ್ಕಂತಹ ಆ ಒಂದು ದೊಡ್ಡ ಉಪದ್ರವದಲ್ಲಿ ದೇವರು ನಮ್ಮನ್ನು ಕಾಯ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ 3 ದೂತನ ಸಂದೇಶವು ಮುಕ್ತಾಯವಾದ ನಂತರ ಲೋಕದ ಪಾಪಗಳಿಗಾಗಿ ಇನ್ನು ಮುಂದೆ ಕರುಣೆಯು ತೋರಿಸಲ್ಪಡುವುದಿಲ್ಲ. ಪ್ರಿಯ ಕೇಳುಗರೆ, ಕೊನೆಯ ಒಂದು ಎಚ್ಚರಿಕೆ ಸಂದೇಶ ಅದು ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಡುವಂತಹ 3 ದೂತರ ಸಂದೇಶ. ಅದರಲ್ಲಿ ಪ್ರಕಟಣೆ ಪುಸ್ತಕ 14:9-12 ತನಕ ತಿಳಿಸುವಂತಹ ಆ ಒಂದು 3 ದೂತನ ಎಚ್ಚರಿಕೆ ಸಂದೇಶವೇನೆಂದರೆ, ಮೃಗದ ಗುರುತನ್ನು ಹಾಕಿಸಿಕೊಳ್ಳಬೇಡಿರಿ. ಯಾರೆಲ್ಲ ಆ ಮೃಗದ ಗುರುತನ್ನು ಹಾಕಿಸಿಕೊಳ್ತಕ್ಕಂಥವರಾಗಿದ್ದಾರೋ ಅವರ ಮೇಲೆ ಅಗ್ನಿ ಗಂಧಕದ ಯಾತನೆ ಬರ್ತಕ್ಕಂಥದ್ದಾಗಿದೆ. ಹಗಲು ರಾತ್ರಿ ಅವರು ಆ ಅಗ್ನಿ ಗಂಧಕದ ಆ ಒಂದು ಭಯಂಕರವಾದಂತಹ ಒಂದು ಯಾತನೆಯನ್ನು ಅನುಭವಿಸುವಂಥವರಾಗಿದ್ದಾರೆ. ಅದಕ್ಕೋಸ್ಕರ ದೇವರು ಎಚ್ಚರಿಕೆ ಸಂದೇಶವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಆ ಒಂದು ಮೃಗದ ಗುರುತನ್ನು ಹಾಕಿಸಿಕೊಳ್ಳಬೇಡಿರಿ, ಅದನ್ನು ಬಿಟ್ಟು ನೀವು ಹೊರಗೆ ಬನ್ನಿರಿ ಅನ್ನುವಂತಹ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡುವಂಥವನಾಗಿದ್ದಾನೆ. ಯಾವಾಗ ಈ ಒಂದು ಎಚ್ಚರಿಕೆ ಸಂದೇಶ ಈ ಲೋಕಕ್ಕೆ ಕೊಟ್ಟು ಮುಕ್ತಾಯವಾಗ್ತಕ್ಕಂಥದ್ದಾಗಿದೆಯೋ, ಹೇಗೆ ನೋವಾ 120 ವರ್ಷಗಳ ಕಾಲ ಆ ಪ್ರಸಂಗವನ್ನು ಮಾಡಿ ಮುಗಿಸಿದನು, ಆ ನಂತರ ಜಲಪ್ರಳಯ ಬಂದು ನಾಶವಾಯಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗೆ ಈ ಒಂದು ಮೂರನೆಯ ದೂತನ ಸಂದೇಶ ಈ ಲೋಕಕ್ಕೆ ಯಾವಾಗ ಕೊಟ್ಟು ಮುಗಿಸ್ತಕ್ಕಂಥದ್ದಾಗಿದೆಯೋ ಆವಾಗ ಕೃಪೆ ಕಾಲ ಮುಕ್ತಾಯವಾಗ್ತದೆ. ಯಾವಾಗ ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆಯೋ ಕ್ರಿಸ್ತನು ಆ ಮಹಾಪರಿಶುದ್ಧ ಸ್ಥಳವನ್ನು ಬಿಟ್ಟು ಹೊರಗೆ ಬರ್ತಕ್ಕಂಥನಾಗಿದ್ದಾನೆ. ಆವಾಗ ಈ ಲೋಕದ ಮೇಲೆ 7 ಉಪದ್ರವಗಳು ಬರ್ತಕ್ಕಂಥದ್ದಾಗಿದೆ. ಇನ್ನೆಂದಿಗೂ ಸಹ ಪಾಪಿಗಳಿಗೆ ದೇವರು ಕರುಣೆಯನ್ನು ತೋರಿಸುವುದಿಲ್ಲ. ಈ ಪಾಪದ ಲೋಕಕ್ಕೆ ದೇವರು ಇನ್ನೆಂದಿಗೂ ಸಹ ಕರುಣೆಯನ್ನು ತೋರಿಸುವುದಿಲ್ಲ. ಯಾಕೆಂದರೆ ಪರಿಶುದ್ಧಾತ್ಮನನ್ನು ಆತನ ಶಕ್ತಿಯನ್ನು ದೇವರು ಹಿಂತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಅದಕ್ಕೂ ಮೊದಲೇ ದೇವರು ನಮ್ಮನ್ನು ಎಚ್ಚರಿಸುವಂತವನಾಗಿದ್ದಾನೆ. ನೀತಿವಂತರಾದಂಥ ತನ್ನ ಮಕ್ಕಳನ್ನು ಆತನು ಮಹಾಸಂಕಟದ ಕಾಲಕ್ಕೆ ಸಿದ್ಧಪಡಿಸುವಂತವನಾಗಿದ್ದಾನೆ. ದೇವರ ಮಕ್ಕಳು ತಮ್ಮ ಕೆಲಸ ಮುಕ್ತಾಯಗೊಳಿಸಿದ್ದಾರೆ. ಅವರು ದೇವರ ಬಳಿಯಿಂದ ಬರುವಂತಹ ಚೈತನ್ಯಗೊಳಿಸುವ ಹಿಂಗಾರು ಮಳೆ ಅಂದರೆ ಪವಿತ್ರಾತ್ಮನ ಹೊರವನ್ನು ಪಡೆದುಕೊಂಡವರಾಗಿದ್ದು ಅವರು ಮುಂದೆ ಬರಲಿರುವ ಸಂಕಟದ ಸಮಯಕ್ಕೆ ಸಿದ್ಧರಾಗುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಇದು ಬಹಳ ಮುಖ್ಯವಾದಂತಹ ವಿಚಾರವಾಗಿದೆ. ಯಾಕೆಂದರೆ ಹಿಂಗಾರು ಮಳೆಯನ್ನು ದೇವರು ಸುರಿಸುವಂತವನಾಗಿದ್ದಾನೆ. ಆ ವಾಗ್ದಾನವನ್ನು ನಾವು ಪ್ರಕಟಣೆ ಪುಸ್ತಕ 18:1 ನಾವು ನೋಡುವಂಥವರಾಗಿದ್ದೇವೆ. ಅದೇನೆಂದರೆ ದೇವರು ಒಂದು ಹಿಂಗಾರು ಮಳೆಯನ್ನು ಸುರಿಸ್ತಕ್ಕಂಥವನಾಗಿದ್ದಾನೆ. ಆ ಹಿಂಗಾರು ಮಳೆಯನ್ನು ಪಡೆದುಕೊಂಡಂತಹ ಪರಿಶುದ್ಧಾತ್ಮನಿಂದ ಪ್ರೇರೇಪಿಸಲ್ಪಟ್ಟಂತಹ ಜನಗಳು ಈ ಲೋಕಕ್ಕೆ 3 ದೂತರ ಸಂದೇಶವನ್ನು ಸಕಲ ಕುಲ ಭಾಷೆ ಜನಾಂಗದವರಿಗೆ ತಿಳಿಸುವಂಥವರಾಗಿದ್ದಾರೆ. ಅಂತಹ ಸಮಯದಲ್ಲಿ ದೇವದೂತರು ಪರಲೋಕದಲ್ಲಿ ಅತ್ತಿಂದಿತ್ತ ತೊರೆಯಿಂದ ತಿರುಗಾಡುತ್ತಿರುವರು, ಭೂಲೋಕದಿಂದ ಹಿಂತಿರುಗಿದ ಒಬ್ಬ ದೇವದೂತನು ತನ್ನ ಕಾರ್ಯವು ಮುಗಿಯಿತೆಂದು ಹೇಳುವನು. ಲೋಕದ ಮೇಲೆ ಕೊನೆಯ ಪರೀಕ್ಷೆಯು ಬಂದಿದೆ ಹಾಗೂ ದೇವರ ಆಜ್ಞೆಗಳಿಗೆ ವಿಧೇಯರಾದವರು ಜೀವ ಸ್ವರೂಪನಾದಂಥ ದೇವರ ಮುದ್ರೆಯನ್ನು ಹೊಂದಿದ್ದಾರೆ. ಹಾಗ ಕ್ರಿಸ್ತನು ಪರಲೋಕದ ದೀಪದರ್ಶನ ಗುಡಾರದಲ್ಲಿ ತನ್ನ ಯಾಜಕ ಸೇವೆಯನ್ನು ನಿಲ್ಲಿಸುವಂತವನಾಗಿದ್ದಾನೆ. ಕ್ರಿಸ್ತನು ತನ್ನ ಜನರಿಗಾಗಿ ದೋಷ ಪರಿಹಾರ ಮಾಡಿ ಅವರ ಪಾಪಗಳನ್ನು ಅಳಿಸಿಬಿಡುವವನಾಗಿದ್ದಾನೆ. ಆತನ ಕಾರ್ಯವು ಮುಗಿದ ನಂತರ ಆತನು ಪರಲೋಕ ರಾಜ್ಯಕ್ಕೆ ಯಾರು ಬಾಧ್ಯರೆಂಬುದನ್ನು ನಿರ್ಧರಿಸುವಂತೆವನಾಗಿದ್ದಾನೆ. ಆಕಾಶದ ಕೆಳಗಿರುವ ಎಲ್ಲ ದೊರೆತನ ರಾಜ್ಯಗಳು ರಕ್ಷಣೆಗೆ ಬಾಧ್ಯಸ್ಥರಾದಂಥ ನೀತಿವಂತರಿಗೆ ಇನ್ನೇನು ಕೊಡಲ್ಪಡುವುದು. ಹಾಗೂ ಕ್ರಿಸ್ತನು ರಾಜಾದಿರಾಜನು ಕರ್ತರ ಕರ್ತನು ಆಗಿ ರಾಜ್ಯವನ್ನು ಆಳುವಂತೆವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಇದು ಕೊನೆಯ ಕಾಲದಲ್ಲಿ ನಡೆಯುವಂತಹ ಒಂದು ಅದ್ಭುತವಾದಂಥ ಘಟನೆ. ಸೈತಾನ ಒಂದು ಕಡೆ ತನ್ನ ಜನರನ್ನು ಈ ಲೋಕದಲ್ಲಿ ಅರ್ಮಗೆದನಂತಕ್ಕಂತಹ ಆ ಮಹಾಯುದ್ಧಕ್ಕೆ ಸೇರಿಸುವಂಥವನಾಗಿದ್ದಾನೆ. ಆದರೆ ದೇವರು ತನ್ನ ಮಕ್ಕಳ ಮುಖಾಂತರವಾಗಿ ಒಂದು ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ. ಆ ಕಾರ್ಯ ಏನೆಂದರೆ ಪರಿಶುದ್ಧಾತ್ಮ ಭರಿತರಾದಂತಹ ಹಿಂಗಾರು ಮಳೆ ಅಂತಕ್ಕಂತಹ ಆ ಪರಿಶುದ್ಧಾತ್ಮನ ಹೊರವನ್ನು ಹೊಂದಿಕೊಂಡಂತಹ ಅನೇಕ ಜನರು ಎಲ್ಲ ಕಡೆಯಲ್ಲೂ ಹೇಗೆ ಹಾದಿ ಅಪ್ಪೋಸ್ತಲರು ಧೈರ್ಯದಿಂದ ರಾಜರುಗಳ ಮುಂದೆ ಲೋಕದ ಅಧಿಪತಿಗಳ ಮುಂದೆ ಹೋಗಿ ಸುವಾರ್ತೆಯನ್ನು ಸಾರಿದರು, ಅದೇ ರೀತಿಯಾಗಿ ಈ 3 ದೂತರ ಸಂದೇಶವನ್ನು ಈ ಪರಿಶುದ್ಧಾತ್ಮನನ್ನು ಪಡೆದುಕೊಂಡಂತಹ ಹಿಂಗಾರು ಮಳೆಯ ಅನುಭವವನ್ನು ಹೊಂದಿಕೊಂಡಂತಹ ಜನಗಳು ಸಕಲ ಕುಲ ಭಾಷೆ ಜನಾಂಗದವರಿಗೆ ಹೋಗಿ ತಿಳಿಸುವಂಥವರಾಗಿದ್ದಾರೆ. ಆದರೆ ಆ ಸಮಯದಲ್ಲಿ ಪರಲೋಕದಿಂದ ದೇವದೂತನು ಬರ್ತಕ್ಕಂಥನಾಗಿದ್ದಾನೆ. ಈ ಲೋಕದಲ್ಲಿ ಈ ಒಂದು ಸುವಾರ್ತೆ ಕೆಲಸ ಮುಗಿದಿದೆ ಎಂಬುದಾಗಿ ಆತನು ಪರಲೋಕಕ್ಕೆ ಆ ಒಂದು ಉತ್ತರವನ್ನು ನೀಡುವಂಥವನಾಗಿದ್ದಾನೆ. ಈ ಕೆಲಸದ ವಿಚಾರವಾಗಿ ಅವನು ಕ್ರಿಸ್ತನ ಬಳಿಗೆ ತಿಳಿಸುವಾಗ ಪರಲೋಕದಲ್ಲಿ ಕ್ರಿಸ್ತನು ನಮಗೋಸ್ಕರ ಮಾಡತಕ್ಕಂತಹ ಮಧ್ಯಸ್ಥಿಕೆ ಕಾರ್ಯವನ್ನು ಮುಗಿಸುವಂಥವನಾಗಿದ್ದಾನೆ. ಆವಾಗ ಈ ಲೋಕದಲ್ಲಿ ದೇವರು ತನ್ನ ಮಕ್ಕಳಿಗೆ ಮುದ್ರೆಯನ್ನು ಹಾಕಿಸಿ ಬರ್ತಕ್ಕಂತಹ ಉಪದ್ರವದಲ್ಲಿ ನಿಂತುಕೊಳ್ಳಲು ಸಹಾಯ ಮಾಡುವಂತವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಮಧ್ಯಸ್ಥಿಕೆ ಇಲ್ಲದೆ ನೀತಿವಂತರು ನಿಂತುಕೊಳ್ತಕ್ಕಂಥವರಾಗಿದ್ದಾರೆ. ಈ ಮಹಾಸಂಕಟದ ಸಮಯದಲ್ಲಿ ಈ ಒಂದು ಗುಂಪಿನಲ್ಲಿ ನಾನು ನೀವು ಇರಬೇಕೆನ್ನುವುದು ದೇವರ ಉದ್ದೇಶ. ಅದಕ್ಕೋಸ್ಕರವೇ ದೇವರು ನಮಗೆ ಈ ಲೋಕದಲ್ಲಿ ಕೃಪೆ ಕಾಲಕ್ಕೂ ಮೊದಲು ಮನ ತಿರುಗುವಂತೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಹೌದು, ಏಳು ಉಪದ್ರವ ಬರತಕ್ಕಂಥದ್ದಾಗಿದೆ. ನೀತಿವಂತರ ಗುಂಪಲ್ಲಿ ನಾನಿರಬೇಕು. ಆ ಮಹಾಸಂಕಟದ ಸಮಯದಲ್ಲಿ ನಾನು ಸಕಲ ಕುಲ ಭಾಷೆ ಜನಾಂಗದವರಿಗೆ ಸಾಕ್ಷಿಯಾಗಿ ಜೀವಿಸಬೇಕೆಂಬುದಾಗಿ ನಿಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮನು ಮಾತನಾಡುವುದಾದರೆ ಇವತ್ತು ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಇನ್ನು ಮುಂದಿನ ದಿನದಲ್ಲಿ ಈ ಒಂದು ಏಳು ಉಪದ್ರವ ಹಾಗೂ ನೀತಿವಂತರು ಇನ್ಯಾವ ರೀತಿಯಲ್ಲಿ ಜೀವಿಸುವಂತವರಾಗಿದ್ದಾರೆ ಎಂಬುದನ್ನು ನಾವು ಮುಂದುವರೆದು ಕಲಿಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ಪರಲೋಕದಲ್ಲಿ ನೀನು ಕುಳಿತು ಭೂಮಿಯ ಮಕ್ಕಳಾದಂಥ ನಮ್ಮನ್ನು ಕಣ್ಣೆತ್ತಿ ನೋಡುವಂಥ ದೇವರಾಗಿದ್ದೀಯಾ. ಮಹಾಪರಿಶುದ್ಧ ಸ್ಥಳದಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿರ್ತಕ್ಕಂಥ ದೇವರು ನೀನಾಗಿದ್ದೀಯಾ ಸ್ವಾಮಿ. ಕೃಪೆ ಕಾಲದಲ್ಲಿ ನಾವು ಜೀವಿಸುವಾಗ ಹೌದು ಸ್ವಾಮಿ, ನಾವು ಪಾಪಿ ಎಂಬುದಾಗಿ ನಿಮ್ಮ ಮುಂದೆ ನಮ್ಮ ಪಾಪಗಳನ್ನು ಹರಕೆ ಇಡುವಾಗ ಪರಲೋಕದ ದೇವರು ನಿನ್ನ ಒಬ್ಬನೇ ಮಗನಂತ ಯೇಸು ಸ್ವಾಮಿ ರಕ್ತದ ಮುಖಾಂತರವಾಗಿ ನಮ್ಮ ಎಲ್ಲ ಪಾಪ ಕ್ರಮಗಳನ್ನು ತೊಳೆದು ಶುದ್ಧೀಕರಿಸಿ ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಹೌದು ಈ ಒಂದು ಏಳು ಉಪದ್ರವ ಬರುವುದಕ್ಕಿಂತ ಮೊದಲು ಈ ಕೃಪೆ ಕಾಲದಲ್ಲಿ ನಾನು ಮನ ತಿರುಗಬೇಕು, ನೀತಿವಂತರ ಗುಂಪಿನಲ್ಲಿ ನಾನು ಇರಬೇಕೆಂಬುದಾಗಿ ತೀರ್ಮಾನಿಸುವಂತಹ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಅವರನ್ನ ಜೀವದಾರ ಪಟ್ಟಿಯಲ್ಲಿ ಅವರ ಹೆಸರನ್ನು ಬರೆ ಎಂಬುದಾಗಿ ನೀನು ಪ್ರಾರ್ಥಿಸ್ತಕ್ಕಂಥವನಾಗಿದ್ದೇನೆ. ಆ ನಿಮಿತ್ತವಾಗಿ ಅವರು ಸಹ ಈ ಸತ್ಯವನ್ನು ಹರಿತುಕೊಂಡು ಮತ್ತೊಬ್ಬರಿಗೂ ತಿಳಿಸಿ ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-663-7111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಬರುವನು ಕರ್ತನು ಪರಲೋಕ ರಾಜ್ಯಕ್ಕೆ ಕರೆಯುವ ನಮ್ಮನು ಮೇಘಗಳೊಡನೆ ಬರುವ